ಓಂ ಶಾಂತಿ. ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ 10/12/2024. ಬಾಪ್ತಾದ ಮಧುಬನ ಮಧುರ ಮಕ್ಕಳೇ, ನಿಮ್ಮ ಬಳಿ ಇರುವಂತಹ ಈ ಹಾಡುಗಳ ರೆಕಾರ್ಡ್ ಸಂಜೀವಿನಿ ಬೂಟಿಯಾಗಿದೆ. ಈ ಹಾಡನ್ನು ಕೇಳಿದಾಗ ಬಾಡಿ ಹೋದಂತಹ ಆತ್ಮರೂ ಕೂಡ ಬೇಸರದಿಂದ ಮುಕ್ತ ಆಗುತ್ತಾರೆ. ಅಂದರೆ ಈ ಜ್ಞಾನದ ಗೀತೆಯನ್ನು ನೀವು ಹಾಕಿದರೆ, ಈ ಜ್ಞಾನದ ಗೀತೆಯನ್ನು ಕೇಳಿ ಬೇಸರಕ್ಕೊಳಗಾದವರು ಕೂಡ ಬೇಸರದಿಂದ ಮುಕ್ತ ಆಗುತ್ತಾರೆ. ಇಂದಿನ ಪ್ರಶ್ನೆ ಆಗಿದೆ, ಸ್ಥಿತಿ ಕೆಟ್ಟು ಹೋಗಲು ಕಾರಣ ಏನಾಗಿದೆ? ಯಾವ ಯುಕ್ತಿಯ ಮೂಲಕ ನಿಮ್ಮ ಸ್ಥಿತಿ ಬಹಳ ಚೆನ್ನಾಗಿರುತ್ತದೆ? ಉತ್ತರ, ಫಸ್ಟ್ ಪಾಯಿಂಟ್, ನೀವು ಜ್ಞಾನದ ಡ್ಯಾನ್ಸ್ ಅನ್ನು ಮಾಡುವುದಿಲ್ಲ. ಅಲ್ಲ ಸಲ್ಲದ ವ್ಯರ್ಥ ಮಾತಿನಲ್ಲಿ ನೀವು ನಿಮ್ಮ ಸಮಯವನ್ನು ವ್ಯರ್ಥವಾಗಿ ಕಳೆಯುತ್ತೀರಾ. ಆದ್ದರಿಂದ ನಿಮ್ಮ ಸ್ಥಿತಿ ಕೆಟ್ಟು ಹೋಗುತ್ತದೆ. ಸೆಕೆಂಡ್ ಪಾಯಿಂಟ್, ಅನ್ಯರಿಗೆ ನೀವು ದುಃಖವನ್ನು ನೀಡುತ್ತೀರಾ. ಅನ್ಯರಿಗೆ ದುಃಖವನ್ನು ನೀಡಿದಾಗ ಅದರ ಪ್ರಭಾವ ನಿಮ್ಮ ಸ್ಥಿತಿಯ ಮೇಲೆ ಆಗುತ್ತದೆ. ಸ್ಥಿತಿ ಯಾವಾಗ ಚೆನ್ನಾಗಿರುತ್ತದೆ ಅಂದರೆ, ಯಾವಾಗ ನೀವು ಮಧುರತೆಯ ಗುಣವುಳ್ಳವರಾಗಿ ನಡೆದುಕೊಳ್ಳುತ್ತೀರೋ, ಅಂದರೆ ಯಾವಾಗ ಎಲ್ಲರ ಜೊತೆಗೂ ಮಧುರತೆಯಿಂದ ವ್ಯವಹಾರವನ್ನು ಮಾಡುತ್ತೀರೋ, ಆಗ ನಿಮ್ಮ ಸ್ಥಿತಿ ಚೆನ್ನಾಗಿರುತ್ತದೆ. ನೆನಪಿನ ಬಗ್ಗೆ ಸಂಪೂರ್ಣ ಗಮನ ಇದ್ದಾಗ ಸ್ಥಿತಿ ಚೆನ್ನಾಗಿರುತ್ತದೆ. ರಾತ್ರಿ ಮಲಗುವುದಕ್ಕಿಂತ ಮೊದಲು ಕಡಿಮೆ ಅಂದರೆ ಅರ್ಧ ಗಂಟೆ ಪರಮಾತ್ಮ ತಂದೆಯ ನೆನಪಿನಲ್ಲಿ ಕುಳಿತುಕೊಳ್ಳಿ. ಪುನಃ ಬೆಳಗ್ಗೆ ಎದ್ದು ತಂದೆಯನ್ನು ನೆನಪು ಮಾಡಿ. ಆಗ ಸ್ಥಿತಿ ಬಹಳ ಚೆನ್ನಾಗಿರುತ್ತದೆ. ಇಂದಿನ ಗೀತೆಯಾಗಿದೆ, ಯಾರು ಬಂದರು ಇಂದು ಬೆಳಗ್ಗೆ ಬೆಳಗ್ಗೆ ನನ್ನ ಮನಸ್ಸಿನ ಬಾಗಿಲಿಗೆ. ಓಂ ಶಾಂತಿ. ಈ ಹಾಡನ್ನು ಪರಮಾತ್ಮ ತಂದೆ ಮಕ್ಕಳಿಗೋಸ್ಕರ ನಿರ್ಮಾಣ ಮಾಡಿಸಿದ್ದಾರೆ. ಈ ಹಾಡಿನ ಅರ್ಥ ಮಕ್ಕಳಾದ ನಿಮಗೆ ಮಾತ್ರ ಗೊತ್ತಿದೆ. ಮಕ್ಕಳಾದ ನಿಮ್ಮನ್ನು ಬಿಟ್ಟು ಬೇರೆ ಯಾರು ಈ ಹಾಡಿನ ಅರ್ಥವನ್ನು ತಿಳಿದುಕೊಳ್ಳಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆ ಅನೇಕ ಬಾರಿ ಮಕ್ಕಳಿಗೆ ತಿಳಿಸಿದ್ದಾರೆ, ಇಂತಹ ಒಳ್ಳೊಳ್ಳೆ ಹಾಡುಗಳ ರೆಕಾರ್ಡ್ ನಿಮ್ಮ ಮನೆಯಲ್ಲಿ ಇರಬೇಕು. ನಂತರ ಯಾವಾಗ ಯಾರಾದರೂ ಬೇಸರಕ್ಕೊಳಗಾಗುತ್ತಾರೋ ಆಗ ಈ ಹಾಡನ್ನು ನೀವು ಹಾಕಿದರೆ ಈ ಹಾಡಿನ ಅರ್ಥ ಅವರ ಬುದ್ಧಿಯಲ್ಲಿ ಧಾರಣೆ ಆಗುತ್ತದೆ. ಆಗ ಅವರ ಬೇಸರ ಸಮಾಪ್ತಿಯಾಗುತ್ತದೆ. ಈ ಹಾಡನ್ನು ಕೇಳಿದ ತಕ್ಷಣ ಬೇಸರಕ್ಕೊಳಗಾದಂತವರು ಬೇಸರದಿಂದ ಮುಕ್ತ ಆಗುತ್ತಾರೆ. ಈ ಹಾಡುಗಳು ಸಂಜೀವಿನಿ ಬೂಟಿಯಾಗಿದೆ. ಅಂದ ಮೇಲೆ ಪರಮಾತ್ಮ ತಂದೆ ಮಕ್ಕಳಿಗೆ ಆದೇಶವನ್ನು ನೀಡುತ್ತಾರೆ. ಆದರೆ ಯಾರಾದರೂ ತಂದೆ ಹೇಳಿದಂತೆ ಕಾರ್ಯರೂಪದಲ್ಲಿ ತಂದು ತೋರಿಸಬೇಕು. ನಿಮ್ಮ ಮನಸ್ಸಿನ ಬಾಗಿಲಿಗೆ ಇಂದು ಯಾರು ಬಂದರು? ನಮ್ಮ ಮನಸ್ಸಿನ ಬಾಗಿಲಿಗೆ, ನಿಮ್ಮ ಮನಸ್ಸಿನ ಬಾಗಿಲಿಗೆ, ಎಲ್ಲರ ಮನಸ್ಸಿನ ಬಾಗಿಲಿಗೆ ಯಾರು ಬಂದರು ಎಂದು ಗೀತೆಯಲ್ಲಿ ನೀವು ಕೇಳುತ್ತೀರಾ? ಯಾರು ಬಂದು ಜ್ಞಾನದ ನೃತ್ಯವನ್ನು ನಮ್ಮ ಸಮ್ಮುಖದಲ್ಲಿ ಮಾಡುತ್ತಾರೆ? ಎಲ್ಲರೂ ಹೇಳುತ್ತಾರೆ ಗೋಪಿಕೆಯರು ಕೃಷ್ಣನನ್ನು ಕುಣಿಸುತ್ತಿದ್ದರು ಎಂದು. ಆದರೆ ಇಲ್ಲಿ ಅಂತಹ ಮಾತಂತೂ ಇಲ್ಲ. ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಹೇ ಸಾಲಿಗ್ರಾಮ ಮಕ್ಕಳೇ ಎಂದು. ಪರಮಾತ್ಮ ತಂದೆ ಎಲ್ಲಾ ಮಕ್ಕಳಿಗೂ ಸಾಲಿಗ್ರಾಮ ಮಕ್ಕಳೇ ಎಂದು ಕರೆಯುತ್ತಾರೆ. ಶಾಲೆ ಅಂದರೆ ಶಾಲೆ ಆಗಿದೆ. ಶಾಲೆಯಲ್ಲಿ ವಿದ್ಯಾರ್ಥಿಗಳು ಶಿಕ್ಷಣವನ್ನು ಕಲಿಯುತ್ತಾರೆ, ಇದು ಕೂಡ ಶಾಲೆ ಆಗಿದೆ. ಮಕ್ಕಳಾದ ನಿಮಗೆ ಗೊತ್ತಿದೆ ನಮ್ಮ ಮನಸ್ಸಿನಲ್ಲಿ ಯಾರ ನೆನಪು ಇದೆ ಎಂದು. ನಮಗೆ ಯಾರ ನೆನಪು ಮನಸ್ಸಿನಲ್ಲಿ ಬರುತ್ತಿದೆ ಎಂದು ಮಕ್ಕಳಿಗೆ ಗೊತ್ತಿದೆ. ಬೇರೆ ಯಾವ ಮನುಷ್ಯರ ಬುದ್ಧಿಯಲ್ಲೂ ಈ ಜ್ಞಾನದ ಮಾತು ಇಲ್ಲ. ಇದೊಂದೇ ಇಂತಹ ಸಮಯ ಆಗಿದೆ. ಈ ಸಮಯದಲ್ಲಿ ಮಕ್ಕಳಾದ ನೀವು ಪರಮಾತ್ಮ ತಂದೆಯ ನೆನಪಿನಲ್ಲಿ ಇರುತ್ತೀರಾ. ಇದೊಂದೇ ಇಂತಹ ಸಮಯ ಆಗಿದೆ. ಈ ಸಮಯದಲ್ಲಿ ನಿಮಗೆ ಪರಮಾತ್ಮ ತಂದೆಯ ನೆನಪಿರುತ್ತದೆ. ಬೇರೆ ಯಾರೂ ಕೂಡ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದಿಲ್ಲ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನೀವು ಪ್ರತಿದಿನ ತಂದೆಯಾದ ನನ್ನನ್ನು ನೆನಪು ಮಾಡಿ. ಆಗ ನಿಮ್ಮ ಬುದ್ಧಿಯಲ್ಲಿ ಜ್ಞಾನ ಚೆನ್ನಾಗಿ ಧಾರಣೆ ಆಗುತ್ತದೆ. ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಎಂದು ಪರಮಾತ್ಮ ತಂದೆ ಹೇಗೆ ಆದೇಶವನ್ನು ನೀಡುತ್ತಾರೋ ಆ ರೀತಿ ಮಕ್ಕಳು ತಂದೆಯನ್ನು ನೆನಪು ಮಾಡುವುದಿಲ್ಲ. ಮಾಯೆ ಪರಮಾತ್ಮ ತಂದೆಯನ್ನು ನೆನಪು ಮಾಡಲು ನಿಮಗೆ ಬಿಡುವುದಿಲ್ಲ. ಪರಮಾತ್ಮ ತಂದೆಯಾದ ನಾನು ಹೇಳಿದರೂ ಕೂಡ ನಾನು ಹೇಳಿದ ಮಾತಿನಂತೆ ಮಕ್ಕಳಾದ ನೀವು ಬಹಳ ಕಡಿಮೆ ನಡೆಯುತ್ತೀರಾ ಮತ್ತು ಮಾಯಿ ಹೇಳಿದಂತೆ ನೀವು ಬಹಳಷ್ಟು ಜಾಸ್ತಿ ನಡೆಯುತ್ತೀರಾ. ಅಂದರೆ ನೀವು ತಂದೆಯ ಮಾತನ್ನು ಕಡಿಮೆ ಕೇಳುತ್ತೀರಾ, ಮಾಯಿಯ ಮಾತನ್ನು ಜಾಸ್ತಿ ಕೇಳುತ್ತೀರಾ. ಅನೇಕ ಬಾರಿ ಪರಮಾತ್ಮ ತಂದೆ ತಿಳಿಸಿದ್ದಾರೆ, ರಾತ್ರಿ ಯಾವಾಗ ನೀವು ಮಲಗುತ್ತೀರೋ ಆಗ ಅರ್ಧ ಗಂಟೆ ಪರಮಾತ್ಮ ತಂದೆಯ ನೆನಪಿನಲ್ಲಿ ಕುಳಿತುಕೊಳ್ಳಬೇಕು. ಭಲೆ ಪತಿ ಪತ್ನಿ ಒಟ್ಟಿಗೆ ಇರಬಹುದು, ನೀವು ಒಟ್ಟಿಗೆ ಕುಳಿತು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಅಥವಾ ಸಪರೇಟ್ ಆಗಿ ಕುಳಿತು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ. ಬುದ್ಧಿಯಲ್ಲಿ ಒಬ್ಬ ತಂದೆಯ ನೆನಪೇ ಇರಬೇಕು. ಆದರೆ ಎಲ್ಲೋ ಕೆಲವರು ರಾತ್ರಿ ಮಲಗುವ ಸಮಯದಲ್ಲಿ ತಂದೆಯನ್ನು ನೆನಪು ಮಾಡುತ್ತಾರೆ. ಮಾಯಿ ತಂದೆಯ ನೆನಪನ್ನು ಮರೆಸಿ ಬಿಡುತ್ತದೆ. ತಂದೆಯ ಆಜ್ಞೆಯಂತೆ ನಡೆಯದೇ ಇದ್ದರೆ ನೀವು ಹೇಗೆ ಪದವಿಯನ್ನು ಪಡೆದುಕೊಳ್ಳಲು ಸಾಧ್ಯ? ಪರಮಾತ್ಮ ತಂದೆಯನ್ನು ನೀವು ಬಹಳಷ್ಟು ನೆನಪು ಮಾಡಬೇಕು. ಶಿವತಂದೆ, ನೀವು ಆತ್ಮರಾದ ನಮ್ಮೆಲ್ಲರಿಗೂ ತಂದೆ ಆಗಿದ್ದೀರಾ. ಆತ್ಮರಾದ ನಮ್ಮೆಲ್ಲರಿಗೂ ನಿಮ್ಮ ಮೂಲಕ ಆಸ್ತಿ ಸಿಗಲೇಬೇಕು. ಯಾರು ಪುರುಷಾರ್ಥವನ್ನು ಮಾಡುವುದಿಲ್ಲವೋ ಅವರಿಗೆ ಯಾವ ಆಸ್ತಿ ಸಿಗುತ್ತದೆ? ಯಾರು ಪುರುಷಾರ್ಥವನ್ನು ಮಾಡುವುದಿಲ್ಲವೋ ಅವರಿಗೂ ಕೂಡ ಆಸ್ತಿ ಸಿಗುತ್ತದೆ. ಎಲ್ಲರೂ ಬ್ರಹ್ಮಾಂಡಕ್ಕೆ ಮಾಲೀಕರಾಗುತ್ತಾರೆ. ಎಲ್ಲಾ ಆತ್ಮರು ನಿರ್ವಾಣಧಾಮದಿಂದ ನಾಟಕದ ಅನುಸಾರ ಈ ಸೃಷ್ಟಿಗೆ ಬರುತ್ತಾರೆ. ಭಲೇ ಅವರು ಯಾವುದೇ ಪುರುಷಾರ್ಥವನ್ನು ಮಾಡದೇ ಇರಬಹುದು, ಆದರೂ ಕೂಡ ನಾಟಕದ ಅನುಸಾರ ಎಲ್ಲರೂ ಬ್ರಹ್ಮಾಂಡದಿಂದ ಈ ಸೃಷ್ಟಿಗೆ ಬರುತ್ತಾರೆ. ಅರ್ಧಕಲ್ಪ ಬಲೆ ಭಕ್ತಿಯನ್ನು ಮಾಡುತ್ತಾರೆ, ಆದರೆ ಯಾರು ಮಧ್ಯದಲ್ಲೇ ವಾಪಸ್ ಮನೆಗೆ ಹೋಗಲು ಸಾಧ್ಯ ಇಲ್ಲ. ಎಲ್ಲಿಯವರೆಗೂ ನಾನು ಮಾರ್ಗದರ್ಶಕ್ಕಾಗಿ ಈ ಸೃಷ್ಟಿಗೆ ಬರುವುದಿಲ್ಲವೋ ಅಲ್ಲಿಯವರೆಗೂ ನೀವ್ಯಾರು ವಾಪಸ್ ಮನೆಗೆ ಹೋಗಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಬೇರೆ ಯಾರಿಗೂ ಕೂಡ ಮನೆಗೆ ಹೋಗುವ ಮಾರ್ಗದ ಬಗ್ಗೆ ಗೊತ್ತಿಲ್ಲ. ಯಾರು ಮನೆಯ ಮಾರ್ಗವನ್ನು ನೋಡಿಲ್ಲ. ಒಂದು ವೇಳೆ ಮನೆಯ ಮಾರ್ಗವನ್ನು ಯಾರಾದರೂ ನೋಡಿದ್ದರೆ ಅವರ ಹಿಂದೆ ಎಲ್ಲರೂ ಸೊಳ್ಳೆಯ ಹಿಂಡಿನಂತೆ ವಾಪಸ್ ಮನೆಗೆ ಹೋಗುತ್ತಿದ್ದರು. ಮೂಲ ವತನ ಅಂದರೆ ಏನು ಅನ್ನುವುದೂ ಕೂಡ ಯಾರಿಗೂ ಗೊತ್ತಿಲ್ಲ. ನಿಮಗೆ ಗೊತ್ತಿದೆ, ಇದು ಮಾಡಿ ಮಾಡಲ್ಪಟ್ಟಂತಹ ನಾಟಕ ಆಗಿದೆ. ಈ ನಾಟಕ ಪುನಃ ಪುನರಾವರ್ತನೆ ಆಗಲೇಬೇಕು. ಈಗ ಹಗಲಿನ ಸಮಯದಲ್ಲಿ ನೀವು ಕರ್ಮಯೋಗಿಗಳಾಗಿ ಉದ್ಯೋಗ ವ್ಯವಹಾರವನ್ನು ಮಾಡಬೇಕು. ಹಗಲಿನ ಸಮಯದಲ್ಲಿ ಕರ್ಮಯೋಗಿಗಳಾಗಿ ಉದ್ಯೋಗದಲ್ಲಿ ತೊಡಗಬೇಕು, ಅಡಿಗೆಯನ್ನು ಮಾಡಬೇಕು ಮತ್ತು ಬೇರೆ ಬೇರೆ ಕಾರ್ಯವನ್ನು ಮಾಡಬೇಕು. ವಾಸ್ತವದಲ್ಲಿ ನಾವು ಕರ್ಮ ಸನ್ಯಾಸಿಗಳಾಗಿದ್ದೇವೆ ಎಂದು ಹೇಳುವುದು ತಪ್ಪು ಶಬ್ದ ಆಗಿದೆ. ಕರ್ಮವನ್ನು ಮಾಡದೆ ಯಾರೂ ಇರಲು ಸಾಧ್ಯ ಇಲ್ಲ. ಕರ್ಮ ಸನ್ಯಾಸಿಗಳು ಅನ್ನುವ ಅಸತ್ಯ ಹೆಸರನ್ನು ಇಟ್ಟುಕೊಂಡಿದ್ದಾರೆ. ಅಂದ ಮೇಲೆ ಬಲೆ ನೀವು ಹಗಲಿನ ಸಮಯದಲ್ಲಿ ಉದ್ಯೋಗ ವ್ಯವಹಾರವನ್ನು ಮಾಡಿ, ರಾತ್ರಿ ಮತ್ತು ಬೆಳಗ್ಗೆ ಬೆಳಗ್ಗೆ ಪರಮಾತ್ಮ ತಂದೆಯನ್ನು ಚೆನ್ನಾಗಿ ನೆನಪು ಮಾಡಿ. ಯಾವ ಪರಮಾತ್ಮ ತಂದೆಯನ್ನು ನೀವೀಗ ನಿಮ್ಮವರನ್ನಾಗಿ ಮಾಡಿಕೊಂಡಿದ್ದೀರೋ ಆ ಪರಮಾತ್ಮ ತಂದೆಯನ್ನು ನೀವು ನೆನಪು ಮಾಡಿದರೆ ತಂದೆಯ ಮೂಲಕ ನಿಮಗೆ ಸಹಯೋಗ ಸಿಗುತ್ತದೆ. ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡದೇ ಇದ್ದರೆ ತಂದೆಯ ಮೂಲಕ ನಿಮಗೆ ಸಹಯೋಗ ಸಿಗುವುದಿಲ್ಲ. ಶ್ರೀಮಂತರಿಗೆ ಪರಮಾತ್ಮ ತಂದೆಗೆ ಮಕ್ಕಳಾಗಲು ಹಾರ್ಟ್ ಫೇಲ್ ಆಗಿ ಬಿಡುತ್ತದೆ. ಅಂದ ಮೇಲೆ ಶ್ರೀಮಂತರಿಗೆ ಯಾವ ಪದವಿ ಸಿಗುತ್ತದೆ? ಇಲ್ಲಿ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು. ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದು ಬಹಳ ಸಹಜ ಆಗಿದೆ. ಪರಮಾತ್ಮ ತಂದೆ ನಮಗೆ ತಂದೆ ಆಗಿದ್ದಾರೆ, ಟೀಚರ್ ಆಗಿದ್ದಾರೆ ಮತ್ತು ಗುರು ಆಗಿದ್ದಾರೆ. ಪರಮಾತ್ಮ ತಂದೆ ನಮಗೆ ಸಂಪೂರ್ಣ ರಹಸ್ಯವನ್ನು ತಿಳಿಸಿದ್ದಾರೆ. ಈ ವಿಶ್ವದ ಇತಿಹಾಸ ಮತ್ತು ಭೂಗೋಳದ ಚಕ್ರ ಹೇಗೆ ಪುನರಾವರ್ತನೆ ಆಗುತ್ತದೆ ಅನ್ನುವ ರಹಸ್ಯವನ್ನು ಪರಮಾತ್ಮ ತಂದೆ ನಮಗೆ ತಿಳಿಸಿದ್ದಾರೆ. ಪರಮಾತ್ಮ ತಂದೆಯನ್ನು ನಾವೀಗ ನೆನಪು ಮಾಡಬೇಕು ಮತ್ತು ಪುನಃ ಸ್ವದರ್ಶನ ಚಕ್ರವನ್ನು ತಿರುಗಿಸಬೇಕು. ಎಲ್ಲರೂ ವಾಪಸ್ ಮನೆಗೆ ಹೋಗಲೇಬೇಕು. ಎಲ್ಲರನ್ನು ವಾಪಸ್ ಮನೆಗೆ ಕರೆದುಕೊಂಡು ಹೋಗುವಂತವರು ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ. ಇಂತಿಂತಹ ವಿಚಾರ ನಮ್ಮ ಮನಸ್ಸಿನಲ್ಲಿ ನಡೆಯುತ್ತಿರಬೇಕು. ರಾತ್ರಿ ಮಲಗುವ ಸಮಯದಲ್ಲಿ ನಿಮ್ಮ ಬುದ್ಧಿಯಲ್ಲಿ ಸಂಪೂರ್ಣ ಜ್ಞಾನದ ಚಕ್ರ ತಿರುಗುತ್ತಿರಬೇಕು. ಬೆಳಗ್ಗೆ ಎದ್ದ ತಕ್ಷಣ ಅದೇ ಜ್ಞಾನದ ಮಾತು ನಿಮಗೆ ನೆನಪಿಗೆ ಬರಬೇಕು. ನಾವೀಗ ಬ್ರಾಹ್ಮಣರಿಂದ ದೇವತೆಗಳಾಗುತ್ತೇವೆ, ನಂತರ ನಾವೇ ಕ್ಷತ್ರಿಯರಾಗುತ್ತೇವೆ, ನಾವೇ ವೈಶ್ಯರಾಗುತ್ತೇವೆ, ನಾವೇ ಶೂದ್ರರಾಗುತ್ತೇವೆ. ಪುನಃ ಪರಮಾತ್ಮ ತಂದೆ ಬರುತ್ತಾರೆ. ಪರಮಾತ್ಮ ತಂದೆ ಬಂದು ಪುನಃ ನಮ್ಮನ್ನು ಶೂದ್ರರಿಂದ ಬ್ರಾಹ್ಮಣರನ್ನಾಗಿ ಮಾಡುತ್ತಾರೆ. ಪರಮಾತ್ಮ ತಂದೆ ಬಂದ ತಕ್ಷಣ ನಾವು ಶೂದ್ರರಿಂದ ಬ್ರಾಹ್ಮಣರಾಗುತ್ತೇವೆ. ಪರಮಾತ್ಮ ತಂದೆ ತ್ರಿಮೂರ್ತಿ ಕೂಡ ಆಗಿದ್ದಾರೆ, ತ್ರಿಕಾಲದರ್ಶಿ ಕೂಡ ಆಗಿದ್ದಾರೆ, ತ್ರಿನೇತ್ರಿ ಕೂಡ ಆಗಿದ್ದಾರೆ. ಈಗ ಪರಮಾತ್ಮ ತಂದೆ ನಮ್ಮ ಬುದ್ಧಿಯ ಬೀಗವನ್ನು ತೆರೆಯುತ್ತಾರೆ. ಪರಮಾತ್ಮ ತಂದೆ ಈಗ ನಮ್ಮ ಬುದ್ಧಿಯ ಬೀಗವನ್ನು ತೆರೆದಿದ್ದಾರೆ. ಈಗ ನಿಮಗೆ ಜ್ಞಾನದ ಮೂರನೇ ನೇತ್ರ ಪ್ರಾಪ್ತಿಯಾಗಿದೆ. ಇಂತಹ ತಂದೆ ಬೇರೆ ಯಾರೂ ಆಗಲು ಸಾಧ್ಯ ಇಲ್ಲ. ಒಬ್ಬ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರು ಇಂತಹ ತಂದೆ ಆಗಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆ ರಚನೆಯನ್ನು ರಚಿಸುತ್ತಾರೆ. ಅಂದ ಮೇಲೆ ಪರಮಾತ್ಮ ತಂದೆ ನಮಗೆ ಮಾತೆ ಕೂಡ ಆಗಿದ್ದಾರೆ. ಪರಮಾತ್ಮ ತಂದೆ ನಮಗೆ ತಾಯಿ ಆಗಿದ್ದಾರೆ. ಜಗದಂಬೆಯನ್ನು ಪರಮಾತ್ಮ ತಂದೆ ಮಾತೆಯಾಗಿ ನಿಮಿತ್ತ ಮಾಡುತ್ತಾರೆ. ಪರಮಾತ್ಮ ತಂದೆ ಈ ಬ್ರಹ್ಮನ ತನುವಿನಲ್ಲಿ ಬಂದು ಬ್ರಹ್ಮನ ರೂಪದಲ್ಲಿ ಮಕ್ಕಳ ಜೊತೆಗೆ ಆಟವನ್ನು ಆಡುತ್ತಾರೆ, ಮಕ್ಕಳ ಜೊತೆಗೆ ನೃತ್ಯವನ್ನು ಮಾಡುತ್ತಾರೆ, ಮಕ್ಕಳ ಜೊತೆಗೆ ಸುತ್ತಾಡುತ್ತಾರೆ. ನಾವು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೇವೆ ತಾನೆ? ಪರಮಾತ್ಮ ತಂದೆಯ ನೆನಪಂತೂ ನಮಗೆ ಇರುತ್ತದೆ ತಾನೆ? ನಿಮಗೆ ಗೊತ್ತಿದೆ, ಪರಮಾತ್ಮ ತಂದೆ ಈ ಬ್ರಹ್ಮನ ತನುವಿನಲ್ಲೇ ಬರುತ್ತಾರೆ. ನೀವೀಗ ಹೇಳುತ್ತೀರಾ, ನಾವು ಬಾಪ್ತಾದರವರ ಜೊತೆಗೆ ಆಟವನ್ನು ಆಡುತ್ತೇವೆ, ಅಂದರೆ ಶಿವತಂದೆ ಮತ್ತು ಬ್ರಹ್ಮಾ ತಂದೆಯ ಜೊತೆಗೆ ನಾವು ಆಟವನ್ನು ಆಡುತ್ತೇವೆ. ಆಟವನ್ನು ಆಡುವಾಗಲೂ ಕೂಡ ಬ್ರಹ್ಮಾ ತಂದೆ ಶಿವತಂದೆಯನ್ನು ನೆನಪು ಮಾಡುವ ಪುರುಷಾರ್ಥವನ್ನು ಮಾಡುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನು ಈ ಬ್ರಹ್ಮನ ತನುವಿನ ಮೂಲಕ ನಿಮ್ಮ ಜೊತೆಗೆ ಆಟವನ್ನು ಆಡುತ್ತಿದ್ದೇನೆ. ಅಂದ ಮೇಲೆ ಪರಮಾತ್ಮ ತಂದೆ ಇಲ್ಲಿ ಚೈತನ್ಯದಲ್ಲಿ ಇದ್ದಾರೆ ತಾನೆ? ಈಗ ನೀವು ಇಂತಹ ವಿಚಾರವನ್ನೇ ಮನಸ್ಸಿನಲ್ಲಿ ಮಾಡಬೇಕು. ಇಂತಹ ಪರಮಾತ್ಮ ತಂದೆಗೆ ನಾವು ಸಂಪೂರ್ಣ ಬಲಿಹಾರಿಯಾಗಬೇಕು. ಭಕ್ತಿ ಮಾರ್ಗದಲ್ಲಿ ನಾನು ಪರಮಾತ್ಮ ತಂದೆಗೆ ಬಲಿಹಾರಿಯಾಗುತ್ತೇನೆ ಎಂದು ನೀವು ಗಾಯನವನ್ನು ಮಾಡುತ್ತಾ ಬಂದಿದ್ದೀರಾ. ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಈ ಒಂದು ಜನ್ಮದಲ್ಲಿ ನೀವು ನನ್ನನ್ನು ವಾರಸುದಾರನನ್ನಾಗಿ ಮಾಡಿಕೊಳ್ಳಿ, ಆಗ ನಾನು 21 ಜನ್ಮಕ್ಕೋಸ್ಕರ ನಿಮಗೆ ರಾಜ್ಯಭಾಗ್ಯವನ್ನು ನೀಡುತ್ತೇನೆ ಎಂದು ತಂದೆ ಹೇಳುತ್ತಾರೆ. ಪರಮಾತ್ಮ ತಂದೆ ಈಗ ಆಜ್ಞೆಯನ್ನು ನೀಡುತ್ತಿದ್ದಾರೆ. ಅಂದ ಮೇಲೆ ಪರಮಾತ್ಮ ತಂದೆಯ ಆದೇಶದಂತೆ ನಡೆಯಬೇಕು. ಪರಮಾತ್ಮ ತಂದೆ ಮಕ್ಕಳಲ್ಲಿ ಎಂತಹ ಗುಣವನ್ನು ನೋಡುತ್ತಾರೋ ಆ ಗುಣಕ್ಕೆ ತಕ್ಕಂತೆ ಮಕ್ಕಳಿಗೆ ಆದೇಶವನ್ನು ನೀಡುತ್ತಾರೆ. ತಂದೆಯ ಆದೇಶದಂತೆ ನಡೆದರೆ ನಿಮ್ಮ ಮನಸ್ಸಿನಲ್ಲಿರುವಂತಹ ಮಮತ್ವ ಸಮಾಪ್ತಿಯಾಗುತ್ತದೆ. ಆದರೆ ಮಕ್ಕಳು ತಂದೆಯ ಆದೇಶದಂತೆ ನಡೆಯಲು ಭಯಪಡುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನೀವು ನನಗೆ ಬಲಿಹಾರಿ ಆಗದೇ ಇದ್ದರೆ ನಾನು ನಿಮಗೆ ಹೇಗೆ ಆಸ್ತಿಯನ್ನು ನೀಡಲು ಸಾಧ್ಯ? ನಿಮ್ಮ ಬಳಿ ಇರುವಂತಹ ಹಣವನ್ನು ತೆಗೆದುಕೊಂಡು ನಾನು ಹೋಗುವುದಿಲ್ಲ ಎಂದು ತಂದೆ ಹೇಳುತ್ತಾರೆ. ಪರಮಾತ್ಮ ತಂದೆ ನಮ್ಮ ಹಣವನ್ನು ತೆಗೆದುಕೊಂಡು ಹೋಗುವುದಿಲ್ಲ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಿಮ್ಮ ಬಳಿ ಹಣ ಇದ್ದರೆ ಒಳ್ಳೆಯದು, ನೀವು ಆ ಹಣವನ್ನು ಲಿಟ್ರೇಚರ್ ಅನ್ನು ನಿರ್ಮಾಣ ಮಾಡಲು ಖರ್ಚು ಮಾಡಿ. ನೀವಂತೂ ಟ್ರಸ್ಟಿ ಆಗಿದ್ದೀರಾ ತಾನೆ? ಪರಮಾತ್ಮ ತಂದೆ ಮಕ್ಕಳಿಗೆ ಸಲಹೆಯನ್ನು ನೀಡುತ್ತಿರುತ್ತಾರೆ. ಪರಮಾತ್ಮ ತಂದೆ ಮಕ್ಕಳಿಗೋಸ್ಕರವೇ ಸರ್ವಸ್ವವನ್ನು ನೀಡುತ್ತಾರೆ. ತಂದೆಯ ಬಳಿ ಏನೆಲ್ಲ ಇದೆಯೋ ಆ ಸರ್ವಸ್ವವು ಮಕ್ಕಳಿಗೋಸ್ಕರ ಆಗಿದೆ. ಮಕ್ಕಳ ಮೂಲಕ ತಂದೆ ಎಂದೂ ಏನನ್ನೂ ತೆಗೆದುಕೊಳ್ಳುವುದಿಲ್ಲ. ಯುಕ್ತಿಯಿಂದ ಮಕ್ಕಳಿಗೆ ತಿಳುವಳಿಕೆಯನ್ನು ನೀಡುತ್ತಾರೆ. ಕೇವಲ ನಿಮ್ಮ ಬಳಿ ಇರುವಂತಹ ವಸ್ತುವಿನ ಬಗ್ಗೆ ನಿಮಗೆ ಮಮತ್ವ ಸಮಾಪ್ತಿಯಾಗಬೇಕು. ಅದಕ್ಕೋಸ್ಕರ ತಂದೆ ಯುಕ್ತಿಯನ್ನು ಕಲಿಸುತ್ತಾರೆ. ಮೋಹ ಕೂಡ ಬಹಳ ಕೆಟ್ಟ ಅವಗುಣ ಆಗಿದೆ. ಮೋಹಕ್ಕೆ ವಶ ಆದರೆ ನಾವು ಕೋತಿಯ ಸಮಾನ ಸ್ಥಿತಿ ಉಳ್ಳವರಾಗುತ್ತೇವೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನೀವು ಕೋತಿಯಂತೆ ಅನ್ಯ ವ್ಯಕ್ತಿಗಳ ಬಗ್ಗೆ ಮೋಹವನ್ನು ಏಕೆ ಇಟ್ಟುಕೊಳ್ಳುತ್ತೀರಾ ಎಂದು. ಪುನಃ ನೀವು ಮನೆ ಮನೆಯನ್ನು ಹೇಗೆ ಮಂದಿರವನ್ನು ಮಾಡುತ್ತೀರಾ? ಅನ್ಯರ ಬಗ್ಗೆ ನೀವು ಮೋಹವನ್ನು ಇಟ್ಟುಕೊಂಡರೆ ನೀವು ಮನೆಯನ್ನು ಹೇಗೆ ಮಂದಿರವನ್ನಾಗಿ ಮಾಡಲು ಸಾಧ್ಯ? ಪರಮಾತ್ಮ ತಂದೆ ತಿಳಿಸುತ್ತಾರೆ, ಕೋತಿಯ ಸಮಾನ ಆಗಿದ್ದ ನಿಮ್ಮನ್ನು ಕೋತಿಯ ಸಮಾನ ಸ್ಥಿತಿಯಿಂದ ಮುಕ್ತ ಮಾಡಿ ಮಂದಿರಕ್ಕೆ ನಾನು ಯೋಗ್ಯರನ್ನಾಗಿ ಮಾಡುತ್ತೇನೆ. ನೀವೀಗ ಈ ಕೊಳಕು ಮಮತ್ವವನ್ನು ಏಕೆ ಇಟ್ಟುಕೊಳ್ಳುತ್ತೀರಾ? ಮೋಹ ಅನ್ನುವಂತಹ ಕೊಳಕು ಮಮತ್ವದಲ್ಲಿ ನೀವು ಏಕೆ ಸಿಕ್ಕಿಹಾಕಿಕೊಳ್ಳುತ್ತೀರಾ? ಪರಮಾತ್ಮ ತಂದೆ ಕೇವಲ ಮಕ್ಕಳಿಗೆ ಮತವನ್ನು ನೀಡುತ್ತಾರೆ. ನೀವು ಎಲ್ಲವನ್ನು ಹೇಗೆ ಸಂಭಾಲನೆ ಮಾಡಬೇಕು, ನೀವು ನಿಮ್ಮ ಮಕ್ಕಳನ್ನು ಹೇಗೆ ಸಂಭಾಲನೆ ಮಾಡಬೇಕು ಎಂದು ತಂದೆ ಮಕ್ಕಳಿಗೆ ಮತವನ್ನು ನೀಡುತ್ತಾರೆ. ಆದರೂ ಕೂಡ ಮಕ್ಕಳ ಬುದ್ಧಿಯಲ್ಲಿ ತಂದೆ ಹೇಳುವ ಮಾತು ಧಾರಣೆ ಆಗುವುದೇ ಇಲ್ಲ. ಇದು ಸಂಪೂರ್ಣ ಬುದ್ಧಿಯ ಕೆಲಸ ಆಗಿದೆ. ಪರಮಾತ್ಮ ತಂದೆ ಸಲಹೆಯನ್ನು ನೀಡುತ್ತಾರೆ, ಅಮೃತ ವೇಳೆಯ ಸಮಯದಲ್ಲಿ ನೀವು ಹೇಗೆ ಪರಮಾತ್ಮ ತಂದೆಯ ಜೊತೆಗೆ ಕುಳಿತು ಮಾತನಾಡಬೇಕು ಎಂದು. ಪರಮಾತ್ಮ ತಂದೆ ನಮಗೆ ಬೇಹದ್ದಿನ ತಂದೆಯಾಗಿದ್ದಾರೆ. ಅಮೃತ ವೇಳೆಯಲ್ಲಿ ತಂದೆಯ ಸಮ್ಮುಖದಲ್ಲಿ ಕುಳಿತು ತಂದೆಗೆ ಹೇಳಬೇಕು, ಬಾಬಾ ನೀವು ನನಗೆ ಬೇಹದ್ದಿನ ತಂದೆಯಾಗಿದ್ದೀರಾ, ಬೇಹದ್ದಿನ ಟೀಚರ್ ಆಗಿದ್ದೀರಾ. ನೀವು ಬೇಹದ್ದಿನ ವಿಶ್ವದ ಇತಿಹಾಸ ಮತ್ತು ಭೂಗೋಳದ ಬಗ್ಗೆ ನನಗೆ ತಿಳಿಸುತ್ತೀರಾ. ಲಕ್ಷ್ಮೀ ನಾರಾಯಣರ 84 ಜನ್ಮದ ಕಥೆಯ ಬಗ್ಗೆ ಜಗತ್ತಿನಲ್ಲಿ ಬೇರೆ ಯಾರಿಗೂ ಗೊತ್ತಿಲ್ಲ. ಜಗದಂಬೆಗೆ ಮಾತ್ಪಿತಾ ಎಂದು ಕರೆಯುತ್ತೇವೆ, ಆದರೆ ಜಗದಂಬೆ ಯಾರಾಗಿದ್ದಾರೆ? ಸತ್ಯಯುಗದಲ್ಲಿ ಜಗದಂಬೆ ಇರಲು ಸಾಧ್ಯ ಇಲ್ಲ. ಈ ಲಕ್ಷ್ಮೀ ನಾರಾಯಣರು ಸತ್ಯಯುಗದ ಮಹಾರಾಜ ಮಹಾರಾಣಿಯಾಗಿದ್ದಾರೆ. ನಂತರ ಲಕ್ಷ್ಮೀ ನಾರಾಯಣರ ಮಗ ಅವರ ಸಿಂಹಾಸನದ ಮೇಲೆ ಕುಳಿತುಕೊಳ್ಳುತ್ತಾನೆ, ಅಂದರೆ ನಂತರ ಲಕ್ಷ್ಮೀ ರಾಜ್ಯ ಸಿಂಹಾಸನಕ್ಕೆ ಅಧಿಕಾರಿ ಆಗುತ್ತಾನೆ. ನಾವು ಹೇಗೆ ಅವರಿಗೆ ಮಕ್ಕಳಾಗುವುದು? ನಾವು ಲಕ್ಷ್ಮೀ ನಾರಾಯಣರ ಸಿಂಹಾಸನಕ್ಕೆ ಅಧಿಕಾರಿಯಾಗಲು ನಾವು ಹೇಗೆ ಲಕ್ಷ್ಮೀ ನಾರಾಯಣರಿಗೆ ಮಕ್ಕಳಾಗುವುದು? ಈಗ ನಮಗೆ ಗೊತ್ತಿದೆ, ಈ ಜಗದಂಬೆ ಈಗ ಬ್ರಾಹ್ಮಣಿಯಾಗಿದ್ದಾರೆ. ಜಗದಂಬೆ ಬ್ರಹ್ಮ ತಂದೆಗೆ ಮಗಳಾಗಿದ್ದಾರೆ, ಸರಸ್ವತಿ ಬ್ರಹ್ಮನ ಮಗಳಾಗಿದ್ದಾರೆ. ಈ ಜ್ಞಾನದ ರಹಸ್ಯ ಮನುಷ್ಯರಿಗೆ ಗೊತ್ತಿಲ್ಲ. ರಾತ್ರಿಯ ಸಮಯದಲ್ಲಿ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡಲು ಕುಳಿತುಕೊಳ್ಳುತ್ತೀರಾ? ರಾತ್ರಿಯ ಸಮಯದಲ್ಲಿ ಪರಮಾತ್ಮ ತಂದೆಯನ್ನು ನೆನಪು ಮಾಡುವಂತಹ ನಿಯಮವನ್ನು ಇಟ್ಟುಕೊಳ್ಳಿ. ರಾತ್ರಿ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದು ಬಹಳ ಒಳ್ಳೆಯದಾಗಿದೆ. ರಾತ್ರಿಯ ಸಮಯದಲ್ಲಿ ತಂದೆಯನ್ನು ನೆನಪು ಮಾಡುವಂತಹ ನಿಯಮವನ್ನು ಇಟ್ಟುಕೊಂಡರೆ ನಿಮಗೆ ಬಹಳಷ್ಟು ಖುಷಿಯ ನಶೆ ಇರುತ್ತದೆ. ಆಗ ನಿಮ್ಮ ಜೀವನದಲ್ಲಿ ಯಾವುದೇ ಪ್ರಕಾರದ ಕಷ್ಟ ಇರುವುದಿಲ್ಲ. ರಾತ್ರಿ ಮಲಗುವುದಕ್ಕಿಂತ ಮೊದಲು ಪರಮಾತ್ಮ ತಂದೆಯನ್ನು ನೆನಪು ಮಾಡಿದರೆ ಖುಷಿಯ ನಶೆ ಕೂಡ ಇರುತ್ತದೆ ಮತ್ತು ನಮ್ಮ ಜೀವನದಲ್ಲಿ ಯಾವುದೇ ಪ್ರಕಾರದ ಕಷ್ಟ ಇರುವುದಿಲ್ಲ. ಎಲ್ಲರೂ ಹೇಳುತ್ತಾರೆ, ನಾವೆಲ್ಲರೂ ಒಬ್ಬ ತಂದೆಗೆ ಮಕ್ಕಳಾಗಿದ್ದೇವೆ. ಅಂದ ಮೇಲೆ ನಾವೆಲ್ಲರೂ ಪರಸ್ಪರ ಸೋದರ ಸೋದರರಾಗಿದ್ದೇವೆ. ಪುನಃ ಅಪವಿತ್ರ ದೃಷ್ಟಿಯನ್ನು ಇಟ್ಟುಕೊಂಡರೆ ನೀವು ವಿಕಾರಿ ದೃಷ್ಟಿ ಉಳ್ಳವರಾಗಿ ಬಿಡುತ್ತೀರಾ. ನಶೆಯಲ್ಲೂ ಕೂಡ ಸತೋ ರಜೋ ತಮೋಗುಣಿ ನಶೆ ಇರುತ್ತದೆ. ತಮೋಗುಣಿ ನಶೆ ಏರಿದರೆ ಮಾಯೆ ಅವರನ್ನು ಜ್ಞಾನ ಮಾರ್ಗದಿಂದ ಸಾಯಿಸಿ ಬಿಡುತ್ತದೆ.
ತಮೋಗುಣಿ ನಶೆಯುಳ್ಳಂತವರು ಜ್ಞಾನ ಮಾರ್ಗದಿಂದ ಸಾಯುತ್ತಾರೆ. ಅಂದ ಮೇಲೆ ನೀವೀಗ ಇಂತಹ ನಿಯಮವನ್ನು ಇಟ್ಟುಕೊಳ್ಳಿ. ಸ್ವಲ್ಪ ಸಮಯ ಶಿವತಂದೆಯನ್ನು ನೆನಪು ಮಾಡಿ, ನಂತರ ಶಿವತಂದೆಯ ಸೇವೆಯಲ್ಲಿ ತೊಡಗಿಬಿಡಿ. ಆಗ ನಿಮ್ಮ ಜೀವನದಲ್ಲಿ ಮಾಯೆ ಬಿರುಗಾಳಿ ಬರುವುದಿಲ್ಲ. ಇಡೀ ದಿನ ಇದೇ ಜ್ಞಾನದ ನಶೆ ಇದ್ದರೆ ನಿಮ್ಮ ಸ್ಥಿತಿ ಬಹಳಷ್ಟು ರಿಫೈನ್ ಅಂದರೆ ಶುದ್ಧವಾಗಿರುತ್ತದೆ. ಯೋಗದಲ್ಲಿ ಲೈನ್ ಕ್ಲಿಯರ್ ಆಗಿರುತ್ತದೆ. ಇಡೀ ದಿನ ನೀವು ಯೋಗದ ನಶೆಯಲ್ಲಿ ಇದ್ದರೆ ನಿಮ್ಮ ಬುದ್ಧಿಯ ಲೈನ್ ಪರಮಾತ್ಮ ತಂದೆಯ ಜೊತೆಗೆ ಕ್ಲಿಯರ್ ಆಗಿ ಬಿಡುತ್ತದೆ. ಈ ಜ್ಞಾನ ಮಾರ್ಗದಲ್ಲಿ ಕೆಲವೊಂದು ಬಹಳ ಒಳ್ಳೊಳ್ಳೆಯ ಹಾಡಿದೆ. ಆ ಹಾಡನ್ನು ಕೇಳಿದರೆ ಮಕ್ಕಳಾದ ನೀವು ಕುಣಿಯಲು ಪ್ರಾರಂಭ ಮಾಡುತ್ತೀರಾ. ಆ ಹಾಡನ್ನು ಕೇಳಿದ ತಕ್ಷಣ ನೀವು ರಿಫ್ರೆಶ್ ಆಗಿ ಬಿಡುತ್ತೀರಾ. ಇಂತಹ 2, 4 ಅಥವಾ 5 ಗೀತೆಗಳು ಬಹಳ ಚೆನ್ನಾಗಿದೆ. ಬಡವರು ಪರಮಾತ್ಮ ತಂದೆಯ ಸೇವೆಯಲ್ಲಿ ತೊಡಗಬೇಕು. ತಂದೆಯ ಸೇವೆಯಲ್ಲಿ ತೊಡಗಿದರೆ ನಿಮಗೆ ತಂದೆಯ ಮೂಲಕ ಮಹಲ್ ಪ್ರಾಪ್ತಿಯಾಗುತ್ತದೆ. ಶಿವತಂದೆಯ ಭಂಡಾರದ ಮೂಲಕ ನಿಮಗೆ ಎಲ್ಲಾ ಪ್ರಾಪ್ತಿ ಸಿಗುತ್ತದೆ. ಸೇವಾದಾರಿಗಳಿಗೆ ಪರಮಾತ್ಮ ತಂದೆ ಏಕೆ ಪ್ರಾಪ್ತಿಯನ್ನು ನೀಡುವುದಿಲ್ಲ? ಸೇವಾದಾರಿಗಳಿಗೆ ಅವಶ್ಯವಾಗಿ ಪ್ರಾಪ್ತಿ ಸಿಗುತ್ತದೆ. ಶಿವತಂದೆಯ ಭಂಡಾರ ಭರ್ಪೂರಾಗಿದೆ. ಇದು ಜ್ಞಾನದ ಡ್ಯಾನ್ಸ್ ಆಗಿದೆ. ಪರಮಾತ್ಮ ತಂದೆ ಬಂದು ಜ್ಞಾನದ ಡ್ಯಾನ್ಸ್ ಅನ್ನು ಮಾಡುವುದನ್ನು ಕಲಿಸುತ್ತಾರೆ. ಗೋಪ ಗೋಪಿಕೆಯರಿಗೆ ತಂದೆ ಜ್ಞಾನದ ನೃತ್ಯವನ್ನು ಕಲಿಸುತ್ತಾರೆ. ನೀವು ಎಲ್ಲೇ ಕುಳಿತಿದ್ದರೂ ಕೂಡ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೆ. ಆಗ ನಿಮ್ಮ ಸ್ಥಿತಿ ಬಹಳ ಚೆನ್ನಾಗಿರುತ್ತದೆ. ಈ ಬ್ರಹ್ಮ ತಂದೆಗೆ ಯೋಗ ಮತ್ತು ಜ್ಞಾನದ ನಶೆ ಬಹಳಷ್ಟು ಇರುತ್ತದೆ. ಹೇಗೆ ಬ್ರಹ್ಮ ತಂದೆ ಬಹಳ ಸಮಯದವರೆಗೂ ಯೋಗ ಮತ್ತು ಜ್ಞಾನದ ನಶೆಯಲ್ಲಿ ಇರುತ್ತಾರೆ, ಅಂದ ಮೇಲೆ ಬ್ರಹ್ಮ ತಂದೆ ಮಕ್ಕಳಿಗೂ ಕೂಡ ಜ್ಞಾನ ಮತ್ತು ಯೋಗದ ನಶೆಯಲ್ಲಿ ಇರುವುದನ್ನು ಕಲಿಸುತ್ತಾರೆ. ಯಾವಾಗ ನೀವು ಜ್ಞಾನ ಮತ್ತು ಯೋಗದ ನಶೆಯಲ್ಲಿ ಇರುತ್ತೀರೋ ಆಗ ನಿಮಗೆ ಖುಷಿಯ ನಶೆ ಇರುತ್ತದೆ. ಇಲ್ಲದಿದ್ದರೆ ಅಲ್ಲಸಲ್ಲದ ವ್ಯರ್ಥ ಮಾತಿನಲ್ಲಿ ನೀವು ಸಿಕ್ಕಿಹಾಕಿಕೊಳ್ಳುವ ಕಾರಣ ನಿಮ್ಮ ಸ್ಥಿತಿ ಕೆಟ್ಟು ಹೋಗಿಬಿಡುತ್ತದೆ. ಬೆಳಗ್ಗೆ ಅಮೃತ ವೇಳೆಯಲ್ಲಿ ಏಳುವುದು ಬಹಳ ಒಳ್ಳೆಯದಾಗಿದೆ. ಅಮೃತ ವೇಳೆಯ ಸಮಯದಲ್ಲಿ ಎದ್ದು ಪರಮಾತ್ಮ ತಂದೆಯ ನೆನಪಿನಲ್ಲಿ ಕುಳಿತುಕೊಂಡರೆ ನಿಮಗೆ ಬಹಳಷ್ಟು ಪ್ರಾಪ್ತಿ ಸಿಗುತ್ತದೆ. ಅಮೃತ ವೇಳೆಯ ಸಮಯದಲ್ಲಿ ಎದ್ದು ತಂದೆಯ ನೆನಪಿನಲ್ಲಿ ಕುಳಿತು ಪರಮಾತ್ಮ ತಂದೆಯ ಜೊತೆಗೆ ಅತಿ ಮಧುರ ಮಾತನ್ನು ಮಾತನಾಡಬೇಕು. ಭಾಷಣ ಮಾಡುವಂತವರು ಜ್ಞಾನದ ಬಗ್ಗೆ ವಿಚಾರ ಸಾಗರ ಮಂಥನವನ್ನು ಮಾಡಬೇಕು. ಈ ದಿನ ಇಂತಹ ಪಾಯಿಂಟ್ನ ಬಗ್ಗೆ ಜ್ಞಾನವನ್ನು ತಿಳಿಸಬೇಕು. ಈ ದಿನ ಈ ಪಾಯಿಂಟ್ನ ಬಗ್ಗೆ ಜ್ಞಾನವನ್ನು ತಿಳಿಸುತ್ತೇವೆ ಎಂದು ಭಾಷಣವನ್ನು ಮಾಡುವಂತವರು ವಿಚಾರ ಸಾಗರ ಮಂಥನವನ್ನು ಮಾಡಬೇಕು. ಪರಮಾತ್ಮ ತಂದೆಗೆ ಬಹಳಷ್ಟು ಮಕ್ಕಳು ಹೇಳುತ್ತಾರೆ, ಬಾಬಾ ನಾನು ನೌಕರಿಯನ್ನು ಮಾಡುವುದನ್ನು ಬಿಟ್ಟು ಬಿಡಲೆ ಎಂದು. ಆದರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮೊದಲು ಸೇವೆಯನ್ನು ಮಾಡಿ, ಸೇವೆಯ ಸಾಕ್ಷಿಯನ್ನು ತೋರಿಸಿ, ನಂತರ ನಾನು ನಿಮಗೆ ನೌಕರಿಯನ್ನು ಬಿಡಲು ಅನುಮತಿಯನ್ನು ನೀಡುತ್ತೇನೆ ಎಂದು. ಪರಮಾತ್ಮ ತಂದೆಯನ್ನು ನೆನಪು ಮಾಡಲು ತಂದೆ ಬಹಳ ಒಳ್ಳೆಯ ಯುಕ್ತಿಯನ್ನು ಮಕ್ಕಳಿಗೆ ತಿಳಿಸಿದ್ದಾರೆ. ಆದರೆ ಕೋಟಿಯಲ್ಲಿ ಕೆಲವರು ಮಾತ್ರ ಪರಮಾತ್ಮ ತಂದೆಗೆ ಮಕ್ಕಳಾಗುತ್ತಾರೆ. ಕೋಟಿಯಲ್ಲಿ ಕೆಲವರಿಗೆ ಮಾತ್ರ ತಂದೆಯನ್ನು ನೆನಪು ಮಾಡುವಂತಹ ಅಭ್ಯಾಸ ಆಗಿಬಿಡುತ್ತದೆ. ಕೆಲವರಿಗೆ ಬಹಳ ಕಷ್ಟಪಟ್ಟಾಗ ಪರಮಾತ್ಮ ತಂದೆಯ ನೆನಪಿರುತ್ತದೆ. ಕುಮಾರಿಯರಾದ ನಿಮ್ಮ ಹೆಸರು ಬಹಳಷ್ಟು ಪ್ರಸಿದ್ಧ ಆಗಿದೆ. ಎಲ್ಲರೂ ಕುಮಾರಿಯರ ಕಾಲಿಗೆ ನಮಸ್ಕಾರವನ್ನು ಮಾಡುತ್ತಾರೆ. ನೀವು 21 ಜನ್ಮಕ್ಕೋಸ್ಕರ ಭಾರತಕ್ಕೆ ಸ್ವರಾಜ್ಯವನ್ನು ಪ್ರಾಪ್ತಿ ಮಾಡಿಸುತ್ತೀರಾ. ನಿಮ್ಮ ನೆನಪಾರ್ಥವಾಗಿ ಮಂದಿರ ಕೂಡ ಇದೆ. ಬ್ರಹ್ಮ ಕುಮಾರ್ ಬ್ರಹ್ಮ ಕುಮಾರಿಯರ ಹೆಸರು ಬಹಳಷ್ಟು ಪ್ರಸಿದ್ಧ ಆಗಿಬಿಡುತ್ತದೆ. ಯಾರು 21 ಕುಲದ ಉದ್ಧಾರವನ್ನು ಮಾಡುತ್ತಾರೋ ಅವರೇ ನಿಜವಾದ ಕುಮಾರಿಯರಾಗಿದ್ದಾರೆ. ಅಂದ ಮೇಲೆ ಕುಮಾರಿಯರು ಯಾರಾಗಿದ್ದಾರೆ ಅನ್ನುವ ಶಬ್ದದ ಅರ್ಥವನ್ನೂ ಕೂಡ ತಿಳಿದುಕೊಳ್ಳಬೇಕು. ಇದು 5000 ವರ್ಷದ ರೀಲಾಗಿದೆ. ಈ ನಾಟಕದಲ್ಲಿ ಏನೆಲ್ಲ ಆಗಿ ಹೋಗಿದೆಯೋ ಅದೆಲ್ಲವೂ ಡ್ರಾಮಾ ಆಗಿದೆ ಅನ್ನುವುದು ಮಕ್ಕಳಿಗೆ ಗೊತ್ತಿದೆ. ತಪ್ಪು ನಡೆದರೂ ಕೂಡ ಅದು ಕೂಡ ಡ್ರಾಮಾ ಆಗಿದೆ. ಪುನಃ ಮುಂದಿಗೋಸ್ಕರ ನಿಮ್ಮ ರಿಜಿಸ್ಟರ್ ಅನ್ನು ನೀವು ಸರಿಪಡಿಸಿಕೊಳ್ಳಬೇಕು. ಪುನಃ ನಿಮ್ಮ ರಿಜಿಸ್ಟರ್ ಕೆಡಬಾರದು. ಅದಕ್ಕೋಸ್ಕರ ಬಹಳಷ್ಟು ಪರಿಶ್ರಮವನ್ನು ಪಡಬೇಕು. ಬಹಳಷ್ಟು ಪರಿಶ್ರಮವನ್ನು ಪಟ್ಟಾಗ ಶ್ರೇಷ್ಠ ಪದವಿ ಸಿಗುತ್ತದೆ. ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೀರಾ, ಅಂದ ಮೇಲೆ ತಂದೆಯ ಮೂಲಕ ಆಸ್ತಿ ಸಿಗುತ್ತದೆ. ಪರಮಾತ್ಮ ತಂದೆಗೆ ಮಕ್ಕಳಾದ ನಂತರ ತಂದೆಯಂತೂ ಮಕ್ಕಳಿಗೆ ಅವಶ್ಯವಾಗಿ ಆಸ್ತಿಯನ್ನು ಕೊಡುತ್ತಾರೆ. ಮಲಮಕ್ಕಳಿಗೆ ತಂದೆ ಆಸ್ತಿಯನ್ನು ಕೊಡುವುದಿಲ್ಲ. ಪರಮಾತ್ಮ ತಂದೆ ಮಕ್ಕಳಿಗೆ ಸಹಯೋಗವನ್ನು ನೀಡುತ್ತಾರೆ. ಮಕ್ಕಳಿಗೆ ಸಹಯೋಗವನ್ನು ನೀಡುವುದು ತಂದೆಯ ಕರ್ತವ್ಯ ಆಗಿದೆ. ಯಾರು ಬಹಳಷ್ಟು ತಿಳುವಳಿಕೆ ಉಳ್ಳಂತಹ ಮಕ್ಕಳಾಗಿದ್ದಾರೋ ಅವರಿಗೆ ಪ್ರತಿ ಮಾತಿನಲ್ಲೂ ಪರಮಾತ್ಮ ತಂದೆ ಸಹಯೋಗವನ್ನು ನೀಡುತ್ತಾರೆ. ನೋಡಿ, ಪರಮಾತ್ಮ ತಂದೆ ನಿಮಗೆ ಎಷ್ಟೊಂದು ಸಹಯೋಗವನ್ನು ನೀಡುತ್ತಾರೆ. ಸಾಹಸ ಮಕ್ಕಳದ್ದು, ಸಹಯೋಗ ಪರಮಾತ್ಮ ತಂದೆಯದ್ದು ಎಂದು ಹೇಳಲಾಗುತ್ತದೆ. ಮಾಯೆಯ ಮೇಲೆ ವಿಜಯವನ್ನು ಪಡೆದುಕೊಳ್ಳಲು ನಿಮಗೆ ಶಕ್ತಿ ಬೇಕು. ಆ ಶಕ್ತಿಯನ್ನು ಒಬ್ಬ ತಂದೆ ನಮಗೆ ನೀಡುತ್ತಾರೆ. ಒಬ್ಬ ಆತ್ಮಿಕ ತಂದೆಯನ್ನು ನೀವೀಗ ನೆನಪು ಮಾಡಬೇಕು. ಉಳಿದ ಎಲ್ಲಾ ವ್ಯಕ್ತಿಗಳ ಸಂಘವನ್ನು ಬಿಟ್ಟು ಒಬ್ಬ ತಂದೆಯ ಸಂಘದಲ್ಲೇ ಇರಬೇಕು. ಅಂದರೆ ಒಬ್ಬ ತಂದೆಯ ಜೊತೆಗೆ ಸಂಘವನ್ನು ಜೋಡಣೆ ಮಾಡಬೇಕು. ಪರಮಾತ್ಮ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನು ಈ ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡುತ್ತೇನೆ. ಈ ಬ್ರಹ್ಮನ ತನುವಿನ ಮೂಲಕ ಮಕ್ಕಳಾದ ನಿಮ್ಮ ಜೊತೆಗೆ ನಾನು ಮಾತನಾಡುತ್ತೇನೆ. ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರೂ ಕೂಡ ನಾನು ನಿಮಗೆ ತಂದೆ, ಶಿಕ್ಷಕ, ಗುರು ಆಗಿದ್ದೇನೆ ಎಂದು ಹೇಳಲು ಸಾಧ್ಯ ಇಲ್ಲ. ಬ್ರಹ್ಮ, ವಿಷ್ಣು, ಶಂಕರರನ್ನು ಕೂಡ ರಚನೆ ಮಾಡುವಂತವರು ಪರಮಾತ್ಮ ತಂದೆ ಆಗಿದ್ದಾರೆ. ಈ ಎಲ್ಲಾ ಜ್ಞಾನದ ಮಾತನ್ನು ಈಗ ಮಕ್ಕಳಾದ ನೀವು ಅರ್ಥ ಮಾಡಿಕೊಳ್ಳಬಹುದು. ಒಳ್ಳೆಯದು. ಮಧುರಾತಿ ಮಧುರ, ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ, ನಮಸ್ತೆ, ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಹಳೆಯ ಕೊಳಕಿನ ಜೊತೆಗೆ ಮಮತ್ವವನ್ನು ಇಟ್ಟುಕೊಳ್ಳಬಾರದು, ಅಂದರೆ ಹಳೆಯ ಸಂಬಂಧದಲ್ಲಿ ಮೋಹವನ್ನು ಇಟ್ಟುಕೊಳ್ಳಬಾರದು. ಪರಮಾತ್ಮ ತಂದೆಯ ಆದೇಶದಂತೆ ನಡೆದು ನಮ್ಮ ಮಮತ್ವವನ್ನು ಸಮಾಪ್ತಿ ಮಾಡಿಕೊಳ್ಳಬೇಕು, ನಿಮಿತ್ತರಾಗಿ ಇರಬೇಕು. ಸೆಕೆಂಡ್ ಪಾಯಿಂಟ್, ಈ ಅಂತಿಮ ಜನ್ಮದಲ್ಲಿ ಪರಮಾತ್ಮ ತಂದೆಯನ್ನು ನಮ್ಮ ವಾರಸುದಾರನನ್ನಾಗಿ ಮಾಡಿಕೊಂಡು ಪರಮಾತ್ಮ ತಂದೆಗೆ ಬಲಿಹಾರಿ ಆಗಬೇಕು. ಆಗ 21 ಜನ್ಮಕ್ಕೋಸ್ಕರ ರಾಜ್ಯಭಾಗ್ಯ ಪ್ರಾಪ್ತಿಯಾಗುತ್ತದೆ. ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ತಂದೆಯ ಸೇವೆಯನ್ನು ಮಾಡಬೇಕು. ನಾವು ಸದಾ ಈಶ್ವರ್ಯ ನಶೆಯಲ್ಲಿ ಇರಬೇಕು. ಎಂದು ನಮ್ಮ ರಿಜಿಸ್ಟರ್ ಕೆಡಬಾರದು ಅನ್ನುವ ಮಾತಿನ ಕಡೆ ನಾವು ಗಮನವನ್ನು ಕೊಡಬೇಕು. ಇಂದಿನ ವರದಾನ ಆಗಿದೆ. ಪ್ರತ್ಯಕ್ಷ ಫಲದ ಮೂಲಕ ಅತೀಂದ್ರಿಯ ಸುಖದ ಅನುಭವವನ್ನು ಮಾಡುವಂತಹ ನಿಸ್ವಾರ್ಥ ಸೇವಾದಾರಿಗಳಾಗಿ ಸತ್ಯಯುಗದಲ್ಲಿ ಸಂಗಮ ಯುಗದ ಕರ್ಮದ ಫಲ ಪ್ರಾಪ್ತಿಯಾಗುತ್ತದೆ. ಆದರೆ ಈಗ ನಾವು ಪರಮಾತ್ಮ ತಂದೆಗೆ ಮಕ್ಕಳಾದರೆ ತಂದೆಯ ಮೂಲಕ ಪ್ರತ್ಯಕ್ಷ ಫಲ ಆಸ್ತಿಯ ರೂಪದಲ್ಲಿ ಪ್ರಾಪ್ತಿಯಾಗುತ್ತದೆ. ನಾವೀಗ ಸೇವೆಯನ್ನು ಮಾಡುತ್ತೇವೆ. ಸೇವೆಯನ್ನು ಮಾಡಿದ ತಕ್ಷಣ ನಮಗೆ ಖುಷಿ ಪ್ರಾಪ್ತಿಯಾಗುತ್ತದೆ. ಯಾರು ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತಾಗಿ ನಿಸ್ವಾರ್ಥ ಭಾವದಿಂದ ಸೇವೆಯನ್ನು ಮಾಡುತ್ತಾರೋ ಅವರಿಗೆ ಸೇವೆಯ ಪ್ರತ್ಯಕ್ಷ ಫಲ ಅವಶ್ಯವಾಗಿ ಪ್ರಾಪ್ತಿಯಾಗುತ್ತದೆ. ಪ್ರತ್ಯಕ್ಷ ಫಲದ ರೂಪದಲ್ಲಿ ತಾಜಾ ಫಲ ಪ್ರಾಪ್ತಿಯಾಗುತ್ತದೆ. ಯಾರು ತಾಜಾ ಫಲವನ್ನು ಸ್ವೀಕಾರ ಮಾಡುತ್ತಾರೋ ಅವರು ಸದಾ ಕಾಲಕ್ಕೋಸ್ಕರ ಆರೋಗ್ಯವಂತರಾಗುತ್ತಾರೆ. ತಾಜಾ ಫಲ ನಮ್ಮನ್ನು ಆರೋಗ್ಯವಂತರನ್ನಾಗಿ ಮಾಡುತ್ತದೆ. ಯೋಗಯುಕ್ತ ಸ್ಥಿತಿಯಲ್ಲಿ ನಾವು ಸ್ಥಿತಾಗಿ ಯಥಾರ್ಥ ಸೇವೆಯನ್ನು ಮಾಡಿದಾಗ ಯಥಾರ್ಥ ಸೇವೆಯ ಫಲ ಖುಷಿಯಾಗಿದೆ. ಅತೀಂದ್ರಿಯ ಸುಖ ಮತ್ತು ಡಬಲ್ ಲೈಫ್ ಸ್ಥಿತಿಯ ಅನುಭವ ಆಗುವುದೇ ಯಥಾರ್ಥ ಸೇವೆಯ ಫಲ ಆಗಿದೆ. ಇಂದಿನ ಶ್ಲೋಗನ್ ಆಗಿದೆ. ಯಾರು ತಮ್ಮ ನಡತೆಯ ಮೂಲಕ ಆತ್ಮಿಕ ರಾಯಲ್ಟಿಯ ಹೊಳಪು ಮತ್ತು ನಶೆಯ ಅನುಭವವನ್ನು ಅನ್ಯರಿಗೆ ಮಾಡಿಸುತ್ತಾರೋ ಅವರೇ ವಿಶೇಷ ಆತ್ಮ ಆಗಿದ್ದಾರೆ. ಒಳ್ಳೆಯದು. ಓಂ ಶಾಂತಿ.